ಎಷ್ಟು ಬೆಲೆ ಇದೆ ಅಂದ್ರೆ ಒಂದೇ ಮಾತಿನಲ್ಲಿ ಶ್ರೀನಿವಾಸ ತೀರ್ಥರು ಅಂತ ಜ್ಞಾನಿಗಳು ಹೇಳುತ್ತಾರೆ, ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ. ಆಚಾರ್ಯರು ಹೇಳಿದ್ರೆ ಎಷ್ಟು ಮಹತ್ವ, ಅಷ್ಟೇ ಮಹತ್ವ ಜಯತೀರ್ಥರ ಮಾತಿಗಿದೆ. ಯಾತಕ್ಕೆ? ಅವರಿಂದ ಕೇಳಿ ಬರೀತಾರಾದ್ರಿಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಇಂಥ ದೊಡ್ಡ ವ್ಯಕ್ತಿಗಳು ಹೇಳೋದು ನನಗೇನೂ ಗೊತ್ತಿಲ್ಲ ಅಂತ ಯಾತಕ್ಕೆ ಹೇಳಿದೆ? ಅಷ್ಟು ವಿನಯ ತೋರಿಸಿದ ಅವರನ್ನ ಯಾರು ದೈನಂದಿನ ಅಂತ ಕರೀಲಿಲ್ಲ. ರಾಯ್ ಹೇಳಿಬಿಡ್ತಾರೆ, ನಾವೇನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ನಾನು ವಿನಯ ತೋರಿಸೋದಕ್ಕೆ ಹೋಗೋದಿಲ್ಲ ಅನ್ನೋ. ಯಾತಕ್ಕೆ ಅಂದ್ರೆ, ಜ್ಞಾನಾಭಿರಪ್ಯವಾದೀತ್ ಸ್ಖಲತ್ವಂ ಸ್ವಾತ್ಮನೋಯದ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ ಕ್ಷಮ್ಯಂತು ತದ್ಬುಧಾಹ. ಜ್ಞಾನಸಮುದ್ರಾದ ಜಯತೀರ್ಥರೇ ತಷ್ಟು ವಿನಯ ಹೇಳಿರಬೇಕಾದರೆ ನಾವೆಲ್ಲ ಹೇಳೋದೇನು ಬಂತು ಅಂತ ಹೇಳುತ್ತಾರೆ. ಜಯತೀರ್ಥರ ಮಾತು ಮಂತ್ರದಂತ ಮಾತಾಗಿ ಹೋಯ್ತು. ಇಡೀ ಅದೇ ಮಾತನ್ನಿಟ್ಟುಕೊಂಡೆ ಜಗನ್ನಾಥದಾಸರಂತವರು ಕೂಡ, ಮಳೆಯ ನೀರು ನೀಯಲು ಪರಿಯಲು ಬಳಸರೂರೊಳಗಿದ್ದ ಜನರು ಆ ಜನವು ಹೆದ್ದರೆ ಗೂಡೆ ಮಜ್ಜನ ಪಾನಗೈದಪರು ಕಲುಷ ವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಸಿ ಪೊಕ್ಕದರಿಂದ ಮಂಟಪರೇ ಮಹೀಸುರರು. ನನ್ನ ಮಾತುಗಳು ಮಳೆಯ ನೀರು ಓಣಿಯಲ್ಲಿ ಹರಿದರೆ ಹಾಗ ಹಾಗೆ, ಎಷ್ಟು ಸಾಮಾನ್ಯ ದೃಷ್ಟಾಂತ ಅಂದರೆ ಓಣಿಯಲ್ಲಿರ್ತಕ್ಕಂಥ ಕೊಳಕ ನೀರಿದ್ದ ಹಾಗೆ. ಆದರೆ ನನ್ನ ಮಾತನ್ನು ದಯವಿಟ್ಟು ನೀವು ಕೇಳಬೇಕು, ಯಾಕೆಂದ್ರೆ ಓಣಿಯ ನೀರನ್ನ ಓಣಿಯಲ್ಲಿ ಯಾರು ಬಳಸೋದೇ ಇಲ್ಲ. ಹೆದ್ದೊರೆಗೂಡೆ ಅದು ಹಳ್ಳಕ್ಕ ನದಿಗೆ ಸೇರಿಬಿಟ್ರೆ ಎಲ್ಲ ಮುಳುಗಾಕಿದ್ದೆ, ಗಂಗಾ ಗಂಗೇತಿ ಒಬ್ರಿ ಸ್ನಾನ ಶುರು ಮಾಡಿಬಿಡ್ತಾರೆ ಆಗ್ಲೇ ಅಂದ್ರೆ ಮುಳುಗಾಕ್ತಾರೆ, ಕುಡಿತಾರೆ ಮಜ್ಜನ ಪಾನಗೈದಪರು ಕುಡಿತಾರೆ ಮತ್ತು ಅದನ್ನು ಸ್ನಾನ ಮಾಡ್ತಾರೆ ಅಂದ್ರೆ ಆ ನೀರು ಅಲ್ಲಿ ಸೇರಿದಾಗ ಮಹತ್ವ ಬರುತ್ತೆ. ನನ್ನ ಮಾತು ಸಾಮಾನ್ಯ, ಆದರೆ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಗಂಗಾ ನದಿಯನ್ನ ಕಾವಿನಿಂದ ಪಡೆದಂತಹ ಪರಮಾತ್ಮನ ಮಹಿಮೆ ಹೇಳೋದ್ರಿಂದ ಇದಕ್ಕೆ ಭಾರಿ ಮಹತ್ವ ಬರುತ್ತೆ ಅಂತ ಹೇಳುತ್ತಾರೆ. ನಮ್ಮ ಮಾತಿಗೆ ಮಹತ್ವ ಅಲ್ಲ, ಅದು ಎಲ್ಲಿ ಸೇರುತ್ತೆ ಅನ್ನೋದ್ರ ಮೇಲೆ ಮಹತ್ವ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದ್ರೆ ನಮ್ಮ ಇಡೀ ಆಚಾರ್ಯ ಒಬ್ರಿ ಮಾತನಾಡಲಿಲ್ಲ ಯಾತಕ್ಕೆ ಅಂತ ಕೇಳಿದರೆ, ಅವರು ಪೂರ್ಣ ಪ್ರಜ್ಞರು, ಅವರು ಗುರುಗಳಾಗಿ ಬಂದವರು, ಮೂಲ ಗುರುಗಳಾಗಿ. ಅವರು ಒಂದು ಮಾತು ಹೇಳಿದ್ರು, ದೇವರ ಮುಂದೆ ನಾನೇನೂ ಅಲ್ಲ, ಅದನ್ನು ಸ್ಪಷ್ಟ ಹೇಳ್ತಾರೆ. ದೇವರ ಮುಂದೆ ನಾವೇನೂ ಅಲ್ಲ ಇದನ್ನು ಅವರು ಹೇಳಿಯೇ ಹೇಳ್ತಾರೆ. ಆ ವಿನಯವನ್ನು ಅವರು ತೋರಿಸ್ತಾರೆ. ಆದ್ರೆ ವೇದವ್ಯಾಸ ವಿನಯ ತೋರಿಸೋ ಸಿಟಿ ಇಲ್ಲ, ಸಾಕ್ಷಾತ್ ಭಗವಂತನೇ. ಆದ್ದರಿಂದ ಯಾರಿಗೂ ಬಾಗಬೇಕಾಗಿಲ್ಲ. ಆ ಯಾರು ಆಕಾಶ ಬಾಗುತ್ತಾ ಎಲ್ಲರೂ ಬಾಗ್ತಾರೆ ಅಂತ ಹೇಳಿ, ಆಕಾಶದ ಎತ್ತರಕ್ಕೆ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವರ ರೀತಿನೇ ಬೇರೆ. ಇದೆಲ್ಲ ಯೋಚನೆ ಮಾಡಿ ನಾವು ಇಲ್ಲಿವರೆಗೂ ನಮ್ಮ ಗ್ರಂಥಗಳನ್ನು ಓದಬೇಕಾದ್ರೆ ಎದ್ದು ಕಾಣತಕ್ಕಂಥ ಮೊದಲ ಗುಣ ಅದು, ಎದ್ದು ಕಾಣತಕ್ಕಂಥ ಅಸಾಧಾರಣವಾದಂಥ ಒಂದು ವಿನಯ. ಮತ್ತು ವಿನಯ ಅಂತೇಳಿ ಆತ್ಮವಿಶ್ವಾಸ ಇಲ್ಲ ಅಂತಲ್ಲ, ಮತ್ತೆ ಅವರಿಗೆ ವಿನಯ ಇದೆ, ಆತ್ಮವಿಶ್ವಾಸ ಇದೆ. ನಾವೇನು ಬರೀತೇವೆ ದೊಡ್ಡವರು ಕೇಳ್ತಾರೆ ಅದನ್ನ, ಈ ಮಾತು ಹೇಳ್ತಾರೆ, ವಿಶ್ವಾಸ ಇದೆ. ಆದರೆ ಅಹಂಕಾರ ಇಲ್ಲ. ಅಹಂಕಾರಕ್ಕೂ ವಿನಯಕ್ಕೂ ದೈನ್ಯಕ್ಕೂ ವಿಶ್ವಾಸಕ್ಕೂ ಬಹಳ ವ್ಯತ್ಯಾಸ ಉಂಟು. ಅದನ್ನ ಕನ್ಫ್ಯೂಸ್ ಮಾಡಿಕೊಂಡ ಜನಗಳು ತಾವು ಕಡಿಮೆ ಅಂತ ಎಲ್ಲಿ ಜನ ಅನ್ಕೋತಾರೋ ಅಂತ ಹೇಳಿ ನಿಜವಾಗ್ಲೂ ಕಡಿಮೆ ಆಗಿಬಿಡ್ತಾರೆ. ಜನ ಅನ್ಕೊಳ್ಬಾರ್ದು ಅಂತ ಹೇಳಿ ಏನು ಅನ್ಕೋಬಾರ್ದು ಅನ್ಕೊಂಡಿರ್ತಾರೋ ಅದೇ ಆಗಿಬಿಡ್ತಾರೆ ಅನ್ನೋದೇ ಆಶ್ಚರ್ಯ. ಆ ದೃಷ್ಟಿಯಲ್ಲಿ ಆ ನಿನ್ನೆಯ ಕಥೆ ಬಹಳ ಮುಖ್ಯ. ಆ ಜೊಂಡುಗಳು ಚಿಕ್ಕ ಪದಾರ್ಥಗಳು, ಶಕ್ತಿನೇ ಇಲ್ಲ, ಅಂಥದ್ದು ಸುರಕ್ಷಿತ ಉಳ್ಕೊಳ್ಳುತ್ತೆ ಅಂದ್ರೆ ಅದರ ಆಸ್ತಿ ಯಶಸ್ಸಿನ ರಹಸ್ಯ ಕೇವಲ ಬಾಗುವಿಕೆ ಮಾತ್ರ ಅನ್ನೋದು ಸಿದ್ಧಾಂತವಾಯಿತು. ಆಗ ಧರ್ಮರಾಜ ಮಧ್ಯ ಒಂದು ಪ್ರಶ್ನೆ ಕೇಳುತ್ತಾನೆ. ಇವತ್ತು ಒಂದು ಕೆಲಸ ಮಾಡ್ತಾರೆ ಜನ, ಆ ಕಾರ್ಯದೊಳಗೆ ಫಲ ಹೇಗೆ, ಫಲ ವ್ಯವಸ್ಥೆ ಹೇಗೆ? ಮಾಡೋನೊಬ್ಬ, ಸಹಕಾರ ಕೊಡೋರು ಅನೇಕರು, ಅದರಲ್ಲಿ ಯಾರಿಗೆ ಫಲ ಎಷ್ಟೆಷ್ಟು ಬರಬಹುದು ಅಂತ ಪ್ರಶ್ನೆ ಕೇಳಿದನಂತೆ. ಆ ಸಮಯದಲ್ಲಿ ಧರ್ಮರಾಜ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಏನೇನೋ ತಲೆಯಲ್ಲಿ ಹಾಕೊಂಡಿದ್ದಾನೆ. ಪಾಪ, ಯುದ್ಧ ಮಾಡಿ ಹಾಕ್ಬಿಟ್ಟಿದ್ದೇನೆ, ಜನ ಕೊಂದಾಕ್ಬಿಟ್ಟಿದ್ದೇನೆ, ಪಾಪ ಬಂದುಬಿಟ್ಟಿದೆ, ಯಾರ್ಯಾರು ಎಷ್ಟೆಷ್ಟು ಪಾಪ ಅಂತ ಆತನ ಲೆಕ್ಕಾಚಾರ. ಪಾಪ ಯಾರ್ಯಾರು ಎಷ್ಟೆಷ್ಟು ಪಾಪ ಬಂದಿರಬಹುದು ಅಂತ ಹೇಳಿ ಆತನ ಲೆಕ್ಕಾಚಾರ. ಆದ್ರೆ ನಿಜವಾಗಲೂ ಕೂಡ ಆತನ ಪಾಪ ಬಂದೇ ಇಲ್ಲ ಅನ್ನೋದು ಬೇರೆ ವಿಚಾರ, ಭ್ರಾಂತಿ ಆತನಿಗಿದೆ. ಆತ ಎಷ್ಟೋ ಜನ ಆತ ಮನಸ್ಸಲ್ಲಿ ಏನೋ ಇರುತ್ತೆ, ಡೈರೆಕ್ಟ್ ಕೇಳೋದಿಲ್ಲ. ಈ ರೀತಿ ಇದ್ರೆ ಏನು ಅಂತ ಇಂಡೈರೆಕ್ಟ್ ಕೇಳದೆ ಕೇಳ್ತಾರೆ. ಉತ್ತರ ಕೇಳ್ಬಿಟ್ಟು ಅನ್ನ ತಿಳ್ಕೋಬೇಕು, ನೇರ ಕೇಳ್ಬಿಟ್ಟು ಏನಾಗುತ್ತೆ, ತಾವೇ ಮಾಡಿದ್ದಾರೆ ಅಂತ ಎಲ್ಲನಿಸುತ್ತೋ ಆ ಥರ. ಕೆಲವು ಪ್ರಶ್ನೆ ಕೇಳಬೇಕಾದ್ರೂ ಕೂಡ ಭಾರಿ ಜಾಣತನದ ಪ್ರಶ್ನೆ ಅದು. ಆಗ ಧರ್ಮರಾಜನ ಪ್ರಶ್ನೆಗೆ ಅವರು ಹೇಳಿದರಂತೆ, ನೋಡು ಒಂದು ಕಥೆ ಹೇಳುತ್ತೇನೆ ಕೇಳು. ಅಂಬರೀಷ ರಾಜ ವಿಶ್ವಖ್ಯಾತಿಯ ರಾಜ, ಮಾಂಧಾತ ನಹುಷೋ ಅಂಬರೀಷ ಸಗರೌ ರಾಜಾ ಪೃಥು ಹೈಹಯ ಶ್ರೀಮಾನ್ ಧರ್ಮಸುತೋ ಪ್ರತಿನಿತ್ಯನ ಬೆಳೆ ಮಂಗಲಾಷ್ಟಕದಲ್ಲಿ ಆ ಹೆಸರು ಹೇಳುತ್ತೆ, ಅಂಬರೀಷ ರಾಜನ ಹೆಸರು ಹೇಳುತ್ತೆ. ಅಂತ ಪುಣ್ಯಾತ್ಮನಾದ ರಾಜ, ಆಶ್ಚರ್ಯ, ಈ ಕಲಿಯುಗದ ಒಬ್ಬರಾದ್ರೆ ಹೆಸರು ಹೇಳೋದಿಲ್ಲ. ಹೌದು, ಆಶ್ಚರ್ಯ, ಒಬ್ಬೊಬ್ಬರಾದ್ರೆ ಹೆಸರು ಹೇಳೋದಿಲ್ಲ, ಯಾಕಂದ್ರೆ ಅಂತ ಹೇಳೋ ಹೆಸರು ಹೇಳ್ಕೊಳ್ಳೋಕೆ ಅರ್ಹರಾದ ರಾಜರು ಬರಲೇ ಇಲ್ಲ.